ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿಯಿಂದ ಆರ್ಥಿಕ ಸ್ವಾವಲಂಬನೆ, ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಫಲಾನುಭವಿ ನಿಂಗಮ್ಮ ಸಂತಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯಪಾಲರ ಅಂಗೀಕಾರ. ಹಾಗೂ ಮೈಸೂರು ದಸರಾ ಸಿದ್ದತೆ, ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ. ರಾಜ್ಯದಲ್ಲಿ ರೈಲ್ವೆ ವಿದ್ಯುದೀಕರಣ ಕಾರ್ಯವನ್ನು ಈ ವರ್ಷಾಂತ್ಯದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಚಿತ್ರದುರ್ಗ ನಗರದ ರೈಲ್ವೆ ನಿಲ್ದಾಣದ ಬಳಿ ಸುಮಾರು 32.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಲೆವೆಲ್ ಕ್ರಾಸಿಂಗ್ ಮೇಲ್ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕರ್ನಾಟಕದಲ್ಲಿ ರೈಲ್ವೆ ಮೂಲಸೌಕರ್ಯ ಅಭಿವೃದ್ದಿಗಾಗಿ ಕೇಂದ್ರ ಸರ್ಕಾರ 52,000 ಕೋಟಿ ರೂಪಾಯಿ ಹಣ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮುಂದಿನ 10 ತಿಂಗಳಲ್ಲಿ ಒಟ್ಟು 33 ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳ ಸೇತುವೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು. ತುಮಕೂರು ಚಿತ್ರದುರ್ಗ ದಾವಣಗೆರೆ ನೂತನ ರೈಲ್ವೆ ಮಾರ್ಗ ಕಾಮಗಾರಿಯನ್ನು ಮುಂದಿನ 1.5 ವರ್ಷದಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಈ ಮಾರ್ಗದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ಅವಧಿಯಲ್ಲಿ 1.5 ಗಂಟೆ ಸಮಯ ಹಾಗೂ 60 ಕಿಲೋಮೀಟರ್ಗೂ ಹೆಚ್ಚು ದೂರ ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದರು. 3,340 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಚಿಕ್ಕಜಾಜೂರು 180 ಕಿಲೋಮೀಟರ್ ಜೋಡಿ ರೈಲ್ವೆ ಮಾರ್ಗ ಕಾಮಗಾರಿ ಟೆಂಡರ್ ಹಂತದಲ್ಲಿ ಇದೆ ಎಂದು ಸೋಮಣ್ಣ ವಿವರಿಸಿದರು. ಜಲಜೀವನ್ ಮಿಷನ್ ಮೂಲಕ ದೇಶದ 19 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಯೋಜನೆ ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲಾಗುವುದು ಎಂದು ಸಚಿವ ಸೋಮಣ್ಣ ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಗೋವಿಂದ ಕಾರಜೋಳ, ಶಾಸಕ ವೀರೇಂದ್ರ ಪಪ್ಪಿ ಉಪಸ್ಥಿತರಿದ್ದರು. ಗೃಹಲಕ್ಷ್ಮಿ ಯೋಜನೆಯ ನೆರವನ್ನು ಬಹುತೇಕ ಫಲಾನುಭವಿಗಳು ತಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಬಳಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ತುಂಬಿದ ಸಂದರ್ಭದಲ್ಲಿ ಇಂದು ನೀಡಿದ ಸಂದೇಶದಲ್ಲಿ ಯೋಜನೆಯಡಿ ಇದುವರೆಗೆ 76,500 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವನ್ನು ನೇರವಾಗಿ ಮಹಿಳೆಯರ ಖಾತೆಗೆ ವರ್ಗಾಯಿಸಲಾಗಿದೆ. 1,20,00,000ಕ್ಕೂ ಅಧಿಕ ಮಹಿಳೆಯರು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಮೂಲಕ ಮಾಡಿದ ಮನ್ ಕಿ ಬಾತ್ ಭಾಷಣದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ ಸುಮಾರು ಶೇಕಡ 46%ರಷ್ಟು ಮಹಿಳೆಯರೇ ಇದ್ದಾರೆ. ದೇಶಾದ್ಯಂತ ಸುಮಾರು 35 ಲಕ್ಷ ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಪತಿಯ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಕೆಲಸ ಆರಂಭಿಸಿದ್ದರು. ವ್ಯಾಪಾರ ಬೆಳೆಸಲು ಆ ಸಂದರ್ಭದಲ್ಲಿ ಹಣದ ಅಗತ್ಯವಿತ್ತು. ಅವರು ಪಿಎಂ ಸ್ವನಿಧಿ ಮೂಲಕ ಬೆಂಬಲ ಪಡೆದು ತಳ್ಳುವ ಗಾಡಿಯನ್ನು ಉತ್ತಮಪಡಿಸಿಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿಂಗಮ್ಮ ಪಿಎಂ ಸ್ವನಿಧಿ ನೆರವಿನಿಂದ ಸ್ವಾವಲಂಬಿಯಾದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ.
ನಾವು ಬೇರೆ ಕಡೆ ಎಲ್ಲ 10,000 ದುಡ್ಡು ಬೇಕು ಅಂದ್ರೆ 8%, 3% ಬಡ್ಡಿ ತಗೊಂತಾರೆ. ಸ್ವನಿಧಿಯಿಂದ ನಮ್ಗೆ ಬಡ್ಡಿ ಇಲ್ಲ, ಏನಿಲ್ಲ. ಆಧಾರ್ ಕಾರ್ಡು, ಪಾಸ್ಬುಕ್ ಕೊಟ್ಟಿದ್ದೀವಿ ಅಷ್ಟೇ, ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀವಿ. ಅದರಿಂದ ನಮಗೆ ಬ್ಯಾಂಕ್ನವರು ಲೋನ್ ಕೊಟ್ಟಿದ್ದಾರೆ. ಸ್ವನಿಧಿ ಲೋನ್ ತಗೊಂಡ್ಮೇಲೆ ನಮ್ಗೆ ಅಭಿವೃದ್ಧಿ ಆಗಿದೆ. ನಿಮಗೆ ಬೆಳಗ್ಗೆ ಅಪ್ಲೈ ಮಾಡಿದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅಮೌಂಟು ಹಾಕಿರ್ತಾರೆ ಅಕೌಂಟ್ಗೆ. ಫಸ್ಟು 10,000 ತಗೊಂಡ್ವಿ, ಕ್ಲಿಯರ್ ಆದ್ಮೇಲೆ 20 ತಗೊಂಡ್ವಿ. 20 ಕ್ಲಿಯರ್ ಆದ್ಮೇಲೆ 50 ತಗೊಂಡು ಕ್ಲಿಯರ್ ಆಗಿ 10,000ಕ್ಕೆ 9 ತಿಂಗಳು ಟೈಮ್ ಕೊಟ್ಟಿದ್ರು, 20,000ಕ್ಕೆ 12 ತಿಂಗಳು ಟೈಮ್ ಕೊಟ್ಟಿದ್ರು. ಅದು EMI ತರ ಅವರೇ ಬ್ಯಾಂಕಲ್ಲಿ ಕಟ್ ಮಾಡ್ಕೊತಾ ಇದ್ರು.
ಪ್ರಧಾನಮಂತ್ರಿಯವರು ಮನದ ಮಾತಿನಲ್ಲಿ ಚಿಕ್ಕಮಗಳೂರಿನ ರೈತರು ಕೈಗೊಂಡಿರುವ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರುವ ಬಗ್ಗೆ ಕೃಷಿಕ ಗುರುವೇಶ್ ಸಂತೋಷ ವ್ಯಕ್ತಪಡಿಸಿದ್ದಾರೆ.
ಚಿಕ್ಕಮಗಳೂರು ಸಮೀಪದಲ್ಲಿ ನಮ್ಮ ತೋಟ ಇದೆ. ಕಾಫಿ, ಏಲಕ್ಕಿ, ಮೆಣಸು ಜೊತೆಗೆ ಬೆಣ್ಣೆ ಹಣ್ಣಿನ ಗಿಡಗಳು ಇದಾವೆ. ಏನು ಇವತ್ತು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಬಟ್ರಪುಟ್ಟು, ಅದು ನಿಜವಾಗಲೂ ರೈತರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಸುಧಾರಿಸುವಂತಹ ಹಣ್ಣಿನ ಗಿಡ. ಈ ಬೆಣ್ಣೆ ಹಣ್ಣನ್ನು ಬೆಳೆದ್ರೆ, ಯಾಕೆಂದ್ರೆ ನಾವು ಇರೋ ಸ್ಥಳ ಪ್ರವಾಸೋದ್ಯಮ ಸ್ಥಳದ ಪಕ್ಕದಲ್ಲೇ ಇರೋದ್ರಿಂದ ಇದು ಸೂಕ್ತ ಅನಿಸುತ್ತೆ. ರೈತರು, ಕಾಫಿ ಬೆಳೆಗಾರರು ಈ ಬೆಣ್ಣೆ ಹಣ್ಣು ಇಲ್ಲಿ ಚಿಕ್ಕಮಗಳೂರಿನಲ್ಲೇ ಹೆಚ್ಚು ಕಮ್ಮಿ 200-300 ರೂಪಾಯಿ ದರದಲ್ಲಿ ಮಾರಾಟವಾಗ್ತಾ ಇದೆ. ಇದು ಬೆಂಗಳೂರು, ಇನ್ನು ಹೊರ ರಾಜ್ಯಗಳಿಗೆ ಹೋದ್ರೆ ಹೆಚ್ಚು ಕಮ್ಮಿ 500-700 ರೂಪಾಯಿ ರೀತಿ ಕೆಜಿಗೆ ಅಂತ ಇದೆ.
ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಸಲ್ಲಿಸಿದ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದಾರೆ ಎಂದು ಅಧಿಕೃತ ಅಧಿಸೂಚನೆ ತಿಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಸಚಿವ ಸಂಪುಟಕ್ಕೆ ಸಲ್ಲಿಸಿರುವ ರಾಜೀನಾಮೆಯನ್ನು ಸಂವಿಧಾನದ 164(1) ವಿಧಿಯಡಿಯಲ್ಲಿ ರಾಜ್ಯಪಾಲರಿಗೆ ದತ್ತವಾಗಿರುವ ಅಧಿಕಾರದ ಮೂಲಕ ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಭ್ರಷ್ಟಾಚಾರ ಮುಕ್ತಗೊಳಿಸುವ ಮನಸ್ಸು ಮತ್ತು ಇಚ್ಛಾಶಕ್ತಿ ಇಲ್ಲ ಎಂದು ಹಿರಿಯ ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಸಹಾಯಕ ಕಾರ್ಯಪಾಲನಾ ಅಭಿಯಂತರರ ನೇಮಕಾತಿಯಲ್ಲಿ ಹಾಗೂ ಪಶುವೈದ್ಯಕೀಯ ಪರೀಕ್ಷೆಯಲ್ಲಿಯೂ ಅಕ್ರಮವಾಗಿರುವುದು ವರದಿಯಾಗಿದೆ. ರಾಜ್ಯದಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತಿದ್ದು ಜವಾಬ್ದಾರಿ ಸ್ಥಾನದಲ್ಲಿರುವ ಸರ್ಕಾರ ಮತ್ತು ಕೆಪಿಎಸ್ಸಿ ಎರಡೂ ಕೂಡ ಅಕ್ರಮದಲ್ಲಿ ಭಾಗಿಯಾಗಿವೆ ಎಂದು ಅವರು ಟೀಕಿಸಿದ್ದಾರೆ. ಕೆಪಿಎಸ್ಸಿ ಪರೀಕ್ಷೆ ಮತ್ತು ನೇಮಕಾತಿ ಹಗರಣ ಹಾಗೂ ಮೀಸಲಾತಿ ವಿಚಾರದಲ್ಲಿ ಪರಿಶಿಷ್ಟರಿಗೆ ಆಗಿರುವ ಅನ್ಯಾಯಕ್ಕೆ ಪರಿಹಾರ ಸೇರಿದಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ 1 ಸೆಪ್ಟೆಂಬರ್ ಲಿಂಗಸುಗೂರಿನಿಂದ ಪಾದಯಾತ್ರೆ ಆರಂಭಿಸಲಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುರ್ಬಳಕೆಯಾದ ಹಣ ವಾಪಸ್ಸಾಗಬೇಕು, ಸರ್ಕಾರ ನೀಡಿದ ಭರವಸೆಯಂತೆ 2.5 ಲಕ್ಷ ಯುವಜನರಿಗೆ ಉದ್ಯೋಗ ನೀಡಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಮೊದಲಾದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಪಾದಯಾತ್ರೆ ನಡೆಸಲಾಗುತ್ತಿದೆ ಎಂದು ವಿಜಯೇಂದ್ರ ಮಾಹಿತಿ ನೀಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ದತೆಗಳು ಆರಂಭವಾಗಿದ್ದು, ಮೊದಲ ಹಂತದಲ್ಲಿ ಆಗಮಿಸಿರುವ ಗಜಪಡೆಯ 9 ಆನೆಗಳಿಗೆ ಇಂದು ಅರಣ್ಯ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ತೂಕ ಪರೀಕ್ಷೆ ನಡೆಸಲಾಯಿತು. ದಸರಾಗೆ ಆಗಮಿಸಿರುವ 9 ಆನೆಗಳ ಪೈಕಿ ಇಂದು ನಡೆಸಿದ ಮಾಪನದಂತೆ ಶ್ರೀಕಂಠ ಆನೆ 5,790 ಕೆಜಿ ತೂಕದೊಂದಿಗೆ ಅತಿ ಹೆಚ್ಚು ತೂಕ ಹೊಂದಿರುವ ಆನೆಯಾಗಿದೆ. ಉಳಿದಂತೆ ಮಹೇಂದ್ರ 5,490 ಕೆಜಿ, ಲಕ್ಷ್ಮಿ 3,990 ಕೆಜಿ, ಪ್ರಶಾಂತ 5,205 ಕೆಜಿ, ಧನಂಜಯ 5,530 ಕೆಜಿ, ಶ್ರೀರಾಮ 4,820 ಕೆಜಿ, ಕಾವೇರಿ 3,075 ಕೆಜಿ, ಏಕಲವ್ಯ 5,600 ಕೆಜಿ ಮತ್ತು ಗೋಪಿ 5,170 ಕೆಜಿ ತೂಕ ಹೊಂದಿವೆ. ಆನೆಗಳ ತೂಕ ಪರೀಕ್ಷೆಯ ಬಳಿಕ ಮಾತನಾಡಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಈ ಮಾಹಿತಿ ನೀಡಿದರು.
ನಾಡಹಬ್ಬ ದಸರಾ 2026 ಅಂಗವಾಗಿ ಏನು ಮರಿ 9 ಆನೆಗಳನ್ನ ಏನು ಕರ್ಕೊಂಡು ಬಂದಿದ್ದೀವಿ. ಮೊದಲನೇ ಹಂತದಾಗಿ ತಾಲೀಮನ್ನ ಸ್ಟಾರ್ಟ್ ಮಾಡಿದೀವಿ. ತಾಲೀಮನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವುಗಳ ವೇಟ್ ಅನ್ನು ಚೆಕ್ ಮಾಡ್ತೀವಿ. ಸೊ ಇದ್ರ ಮೇಲೆ ನಾವು ಡಯಟ್ ಚಾರ್ಟ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಎಲ್ಲ ಆನೆಗಳ ಆರೋಗ್ಯ ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿ ಶಬ್ದಕ್ಕೆ ಮತ್ತೆ ಜನರಿಗೆ ಹೊಂದಾಣಿಕೆ ಆಗಬೇಕು, ಹಾಗಾಗಿ ನಾವು ಸ್ವಲ್ಪ ಏನು ಜಸ್ಟ್ ಆಯುರ್ವೇದ ಸರ್ಕಲ್ ವರೆಗೂ ಮಾಡ್ತೀವಿ. ತದನಂತರ ಮುಂದೆ ತಗೊಂಡು ಹೋಗಿ. ಅದೇ ರೀತಿ ಈಗ ಮಹೇಂದ್ರ ಇದ್ದಾನೆ, ಧನಂಜಯ ಇದ್ದಾನೆ, ಪ್ರಶಾಂತ ಇದ್ದಾನೆ, ಇವುಗಳೆಲ್ಲ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ. ಸೊ ಅವು ಕೂಡ ಈಕ್ವಲಿ ಎಲಿಜಿಬಲ್ ಇದಾವೆ. ಸೊ ಫೈನಲ್ ಆಗಿ ಯಾವುದು ಅಂತ ಹೇಳಿ ತಾಲೀಮು ಮುಗಿದ ಮೇಲೆ ತಮಗೆ ಹೇಳ್ತೀವಿ.
ಸದ್ಯ ಎಲ್ಲ ಆನೆಗಳ ಆರೋಗ್ಯ ಉತ್ತಮವಾಗಿದ್ದು ತಾಲೀಮು ಮುಗಿದ ಬಳಿಕ ಅಂಬಾರಿ ಹೊರುವ ಆನೆಯ ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಎಲ್ಲೆಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನ 1-2 ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ ಇರಲಿದ್ದು 1-2 ಬಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿಯಿಂದ ಆರ್ಥಿಕ ಸ್ವಾವಲಂಬನೆ, ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ, ಫಲಾನುಭವಿ ನಿಂಗಮ್ಮ ಸಂತಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯಪಾಲರ ಅಂಗೀಕಾರ ಹಾಗೂ ಮೈಸೂರು ದಸರಾ ಸಿದ್ದತೆ, ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.